ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಲೇಹ್ ಲಡಾಕ್ನಲ್ಲಿ ದೇಶದ ಮೊದಲ ಅನಲಾಗ್ ಬಾಹ್ಯಾಕಾಶ ಯೋಜನೆ ಪ್ರಾರಂಭಿಸಿದ ಇಸ್ರೋ. ದೇಶಾದ್ಯಂತ ಇಂದು ಭಾಯಿ ದೂಜ್ ಹಬ್ಬದ ಸಂಭ್ರಮ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತದ ನವೀಕರಿಸಿದ ರಾಷ್ಟೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆ ಎನ್ಬಿಎಸ್ಎಪಿಗೆ ಚಾಲನೆ. ಡಬ್ಲ್ಯೂಟಿಟಿ ಫೀಡರ್ ಟೇಬಲ್ ಟೆನಿಸ್ ಮಿಶ್ರ ಡಬಲ್ಸ್ ಫೈನಲ್ನಲ್ಲಿ ಭಾರತದ ಹರ್ಮಿತ್ ಕೃತ್ವಿಕಾ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಲಡಾಕ್ನ ಲೇಹ್ನಲ್ಲಿ ದೇಶದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಅಲ್ಲಿ ಬಾಹ್ಯಾಕಾಶ ಸಂಸ್ಥೆ ಅಂತರ್ಗ್ರಹ ಪರಿಸರದಲ್ಲಿ ಮನುಷ್ಯನ ಜೀವನ ಶೈಲಿ ಕುರಿತು ಪ್ರಾತ್ಯಕ್ಷಿಕೆ ನಡೆಸಲಿದೆ. ಚಂದ್ರನಲ್ಲಿ ಮಾನವನನ್ನು ಕಳುಹಿಸಲು ಯೋಜಿಸುತ್ತಿರುವ ಈ ಹೊತ್ತಿನಲ್ಲಿ ಈ ಯೋಜನೆ ಮಹತ್ವದ್ದಾಗಿದೆ. ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಭೂಮಿಯ ಮೇಲೆ ಅಂತರಿಕ್ಷದ ವಿಪರೀತ ವಾತಾವರಣದ ಪರಿಸ್ಥಿತಿಗಳಿರುವ ಹಾಗೂ ಭೌಗೋಳಿಕವಾಗಿ ಹೋಲಿಕೆಯ ಸ್ಥಳಗಳಲ್ಲಿ ನಡೆಸುವ ಕ್ಷೇತ್ರ ಪರೀಕ್ಷೆಗಳಾಗಿವೆ. ಈ ಪರೀಕ್ಷೆಗಳು ಬಾಹ್ಯಾಕಾಶ ಯಾನ ಸಂಶೋಧನೆ ಹಾಗೂ ಅಲ್ಲಿ ಎದುರಿಸಬಹುದಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಪ್ರದೇಶದ ಭೌಗೋಳಿಕ ಲಕ್ಷಣಗಳಾದ ಶುಷ್ಕ ಮತ್ತು ಶೀತ ಹವಾಮಾನ, ಬಂಜರು ಭೂಮಿ, ಎತ್ತರದ ಭೂಪ್ರದೇಶ ಮತ್ತು ತೀವ್ರ ಪ್ರತ್ಯೇಕತೆ ಮಂಗಳ ಮತ್ತು ಚಂದ್ರನ ಭೂದೃಶ್ಯಗಳನ್ನು ನಿಕಟವಾಗಿ ಹೋಲುತ್ತವೆ ಎಂದು ಪರಿಗಣಿಸಲ್ಪಟ್ಟರುವ ಲಡಾಕ್ ಅನ್ನು ಅಂತಹ ಕಾರ್ಯಾಚರಣೆಗಾಗಿ ಆಯ್ಕೆ ಮಾಡಲಾಗಿದೆ. ಈ ಯೋಜನೆಗಾಗಿ ಹ್ಯಾಬ್ ಒಂದು ಹೆಸರಿನ ಕೃತಕ ಆವಾಸ ಸ್ಥಾನವನ್ನು ಅಭಿವೃದ್ದಿಪಡಿಸಲಾಗಿದ್ದು ಅದರಲ್ಲಿ ಅಗತ್ಯವಿರುವ ಅಡುಗೆ ಮನೆ, ಶೌಚಗೃಹ ಸೇರಿದಂತೆ ಇನ್ನಿತರ ವ್ಯವಸ್ಥೆಗಳಿರುತ್ತವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಇಸ್ರೋ, ಲೇಹ್ನಲ್ಲಿ ಕೈಗೊಳ್ಳುತ್ತಿರುವ ಈ ಅಂತರಿಕ್ಷ ಯೋಜನೆ ಮಾನವ ಬಾಹ್ಯಾಕಾಶ ಯಾನ ಕೇಂದ್ರ, ಇಸ್ರೋ, ಎಎಕೆಎ ಸ್ಪೇಸ್ ಸ್ಟುಡಿಯೋ, ಲಡಾಕ್ ವಿಶ್ವವಿದ್ಯಾಲಯ, ಐಐಟಿ ಬಾಂಬೆ ಮತ್ತು ಲಡಾಕ್ ಸ್ವಾಯತ್ತ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸಹಭಾಗಿತ್ವದಲ್ಲಿ ಕಾರ್ಯರೂಪಕ್ಕೆ ಬರುತ್ತಿದೆ ಎಂದು ಮಾಹಿತಿ ನೀಡಿದೆ. ಸಮುದ್ರ ಮಟ್ಟದಿಂದ 3,000 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿರುವ ಲಡಾಕ್ನಲ್ಲಿ ಸಮುದ್ರ ಮಟ್ಟದಲ್ಲಿರುವ ಆಮ್ಲಜನಕದ ಪ್ರಮಾಣದ ಕೇವಲ ಶೇಕಡ 40% ಮಾತ್ರ ಇದೆ. ಕಡಿಮೆ ಒತ್ತಡ ಮತ್ತು ಕಡಿಮೆ ಆಮ್ಲಜನಕದ ಪರಿಸರ ಪರಿಸ್ಥಿತಿಗಳನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರಿಗೆ ಅನುವು ಮಾಡಿಕೊಡುತ್ತದೆ. ಇಂದು ಭಾಯಿ ದೂಜ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೀಪಾವಳಿಯ 2 ದಿನಗಳ ನಂತರ ಆಚರಿಸಲಾಗುವ ಈ ದಿನವು 5 ದಿನಗಳ ಸುದೀರ್ಘ ಹಬ್ಬಗಳ ಅಂತ್ಯವನ್ನು ಸೂಚಿಸುತ್ತದೆ. ಇದನ್ನು ದೇಶದ ವಿವಿಧ ಭಾಗಗಳಲ್ಲಿ ಭಾಯಿ ಫೋಟಾ, ಭೌಬೀಜ್, ಭಾಯಿ ಟಿಕಾ ಅಥವಾ ಯಮ ದ್ವಿತೀಯ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ದಿನದಂದು ಸಹೋದರಿಯರು ತಮ್ಮ ಸೋದರರ ಹಣೆಗೆ ತಿಲಕವನ್ನು ಹಚ್ಚಿ ಅವರ ಸುರಕ್ಷತೆ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯನ್ನು ರಕ್ಷಿಸುವ ಮತ್ತು ನೋಡಿಕೊಳ್ಳುವ ಭರವಸೆ ನೀಡುತ್ತಾರೆ. ಈ ಹಬ್ಬದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶುಭ ಹಾರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾಯಿ ದೂಜ್ ಹಬ್ಬ ಸಹೋದರ ಸಹೋದರಿಯರ ನಡುವಿನ ವಾತ್ಸಲ್ಯವನ್ನು ಮತ್ತಷ್ಟು ಹೆಚ್ಚಿಸಲಿ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ದೇಶವಾಸಿಗಳಿಗೆ ಭಾಯಿ ದೂಜ್ ಪವಿತ್ರ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸಚಿವರು, ಈ ಪ್ರೀತಿ ಸಮರ್ಪಣೆ ಮತ್ತು ಭಕ್ತಿಯ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿ ಅಪಾರ ಸಂತೋಷವನ್ನು ತರಲಿ ಎಂದು ಹಾರೈಸಿದ್ದಾರೆ. ಕೊಲಂಬಿಯಾದಲ್ಲಿ ನಡೆದ ಪಕ್ಷಿಗಳ ಸಮಾವೇಶ ಸಿಒಪಿಯ 16ನೇ ಸಭೆಯಲ್ಲಿ ಕೇಂದ್ರ ಪರಿಸರ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್, ಭಾರತದ ನವೀಕರಿಸಿದ ರಾಷ್ಟೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆ ಎನ್ಬಿಎಸ್ಎಪಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಎನ್ಬಿಎಸ್ಎಪಿ ಯೋಜನೆಯನ್ನು ಭಾರತ, ಇಡೀ ಸರ್ಕಾರ ಮತ್ತು ಸಂಪೂರ್ಣ ಸಮಾಜ ಎಂಬ ದೃಷ್ಟಿಕೋನದ ಆಧಾರದ ಮೇಲೆ ನವೀಕರಿಸಲಾಗಿದೆ. ಈ ನವೀಕರಿಸಿದ ಜೀವ ವೈವಿಧ್ಯ ಕಾರ್ಯತಂತ್ರ ಪರಿಸರ ಸವಾಲುಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳನ್ನು ಪರಿಹರಿಸಲು ವಿವಿಧ ಕಾರ್ಯತಂತ್ರಗಳನ್ನು ರೂಪಿಸಲು ಸಹಕಾರಿಯಾಗಲಿದೆ ಎಂದರು. ನವೀಕರಿಸಿದ ಜೀವ ವೈವಿಧ್ಯ ಕಾರ್ಯತಂತ್ರ ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಮರುಸ್ಥಾಪನೆ, ಜೌಗು ಪ್ರದೇಶಗಳ ರಕ್ಷಣೆ ಮತ್ತು ಸಮುದ್ರ ಹಾಗೂ ಕರಾವಳಿ ಪ್ರದೇಶಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಸಚಿವರು ಹೇಳಿದರು. 2050ರ ವೇಳೆಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ದೀರ್ಘಾವಧಿಯ ದೃಷ್ಟಿಯೊಂದಿಗೆ 2030ರ ವೇಳೆಗೆ ಜೀವ ವೈವಿಧ್ಯ ನಷ್ಟವನ್ನು ನಿಯಂತ್ರಿಸಲು ಈ ಕ್ರಿಯಾ ಯೋಜನೆಯು ಒಂದು ಪ್ರಮುಖ ಮಾರ್ಗಸೂಚಿಯಾಗಿದೆ ಎಂದು ಸಚಿವರು ತಿಳಿಸಿದರು. ಅಂತಾರಾಷ್ಟೀಯ ಬೌದ್ಧ ಒಕ್ಕೂಟದ ಸಹಯೋಗದೊಂದಿಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆಯನ್ನು ಇದೇ 5 ಮತ್ತು 6ರಂದು ನವದೆಹಲಿಯಲ್ಲಿ ಆಯೋಜಿಸುತ್ತಿದೆ. ಈ ಶೃಂಗಸಭೆಯ ವಿಷಯ ಏಷ್ಯಾವನ್ನು ಬಲಪಡಿಸುವಲ್ಲಿ ಬೌದ್ಧ ಧಮ್ಮದ ಪಾತ್ರ ಎಂಬುದಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಶೃಂಗಸಭೆಯು ಸಂವಾದ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಲು ಹಾಗೂ ಬೌದ್ಧ ಸಮುದಾಯ ಎದುರಿಸುತ್ತಿರುವ ಸಮಕಾಲೀನ ಸವಾಲುಗಳನ್ನು ಪರಿಹರಿಸಲು ಏಷ್ಯಾದಾದ್ಯಂತ ವಿವಿಧ ಬೌದ್ಧ ಸಂಪ್ರದಾಯಗಳ ಸಂಘ ನಾಯಕರು, ವಿದ್ವಾಂಸರು, ತಜ್ಞರಿಗೆ ವೇದಿಕೆ ಕಲ್ಪಿಸುತ್ತದೆ. ಭಾರತ ಮತ್ತು ಏಷ್ಯಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಬೌದ್ಧ ಧರ್ಮ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ನಾಳೆ ಕೊನೆಯ ದಿನವಾಗಿದೆ. ರಾಜ್ಯದ 288 ಕ್ಷೇತ್ರಗಳಿಗೆ ನಾಮಪತ್ರ ಪರಿಶೀಲನೆ ನಂತರ 7066 ಅಭ್ಯರ್ಥಿಗಳ ನಾಮಪತ್ರ ಸ್ವೀಕೃತಗೊಂಡಿದೆ. ಮಹಾರಾಷ್ಟ್ರ ಸುಮಾರು 36 ಅಭ್ಯರ್ಥಿಗಳು ಮತ್ತು ಮಹಾವಿಕಾಸ್ ಅಘಾಡಿಯಿಂದ 26 ಅಭ್ಯರ್ಥಿಗಳು ಬಂಡಾಯವೆದ್ದಿದ್ದಾರೆ. ಅಭ್ಯರ್ಥಿಗಳು ಪರಸ್ಪರರ ವಿರುದ್ದ ನಾಮಪತ್ರ ಸಲ್ಲಿಸಿದ್ದು ಹಲವು ಕ್ಷೇತ್ರಗಳಲ್ಲಿ ಮಿತ್ರ ಪಕ್ಷಗಳ ನಡುವೆ ಸೌಹಾರ್ದ ಸ್ಪರ್ಧೆ ಏರ್ಪಟ್ಟಿದೆ. ಪರಸ್ಪರ ನಾಮಪತ್ರ ಸಲ್ಲಿಸುವವರನ್ನು ಸಮಾಧಾನಪಡಿಸಲು ಪಕ್ಷಗಳು ಮುಂದಾಗಿದ್ದು ನಾಳೆಯೊಳಗೆ ನಾಮಪತ್ರ ಹಿಂಪಡೆಯುವಂತೆ ಮನವೊಲಿಸುವ ಯತ್ನದಲ್ಲಿ ತೊಡಗಿವೆ. ಇದೇ 20ರಂದು ಮತದಾನ ನಡೆಯಲಿದ್ದು ಮತ ಎಣಿಕೆ ಕಾರ್ಯ ಇದೇ ತಿಂಗಳ 23ರಂದು ನಡೆಯಲಿದೆ. ಬಿಜೆಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಾಗಿ ರಾಂಚಿಯಲ್ಲಿಂದು ಪಕ್ಷದ ಪ್ರಣಾಳಿಕೆ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದರು. ಇದಕ್ಕೂ ಮುನ್ನ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಅವರು ಚುನಾವಣಾ ಸಿದ್ದತೆಗಳನ್ನು ಪರಿಶೀಲಿಸಿದರು. ಇಂದು ಅಮಿತ್ ಶಾ ಅವರು ಘಟ್ಶಿಲಾ, ಹಜಾರಿಬಾಗ್ನ ಬರ್ಕಥಾ ಮತ್ತು ಸಿಮಾರಿಯಾದ ದಲ್ಬೋಮ್ಗಢದಲ್ಲಿ 3 ಚುನಾವಣಾ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾರ್ಖಂಡ್ಗೆ 2 ದಿನಗಳ ಭೇಟಿಗಾಗಿ ಅವರು ನಿನ್ನೆ ರಾತ್ರಿ ರಾಂಚಿಗೆ ಆಗಮಿಸಿದರು. ಹಬ್ಬದ ಋತುವಿನ ಪ್ರಯಾಣಿಕರ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ರೈಲ್ವೆ ದೇಶಾದ್ಯಂತ 7500 ವಿಶೇಷ ರೈಲುಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದೆ. ಇಂದು ದೆಹಲಿಯಿಂದ ಸುಮಾರು 20 ವಿಶೇಷ ರೈಲುಗಳಲ್ಲಿ ಕೆಲವು ಈಗಾಗಲೇ ಸಂಚಾರ ಆರಂಭಿಸಿದ್ದರೆ ಇನ್ನೂ ಕೆಲವು ದೆಹಲಿಯಿಂದ ದೇಶದ ವಿವಿಧ ಭಾಗಗಳಿಗೆ ಹೊರಡಲಿವೆ. ಇವುಗಳಲ್ಲಿ ದರ್ಭಂಗ, ಬರೌನಿ, ಪಾಟ್ನಾ, ಕತ್ರಾ, ಮುಜಾಫರ್ಪುರ, ಬಲಿಯಾ, ಕಾಮಾಖ್ಯ ಮತ್ತು ಅಜಂಗಢಕ್ಕೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಕೇಂದ್ರ ಗಾಜಾದ ಮೇಲೆ ಇಸ್ರೇಲ್ ಶುಕ್ರವಾರ ಬೆಳಗಿನಿಂದ ನಡೆಸಿರುವ ವೈಮಾನಿಕ ದಾಳಿಯಲ್ಲಿ ಈವರೆಗೆ ಕನಿಷ್ಠ 42 ಪ್ಯಾಲೆಸ್ತೀನಿಯರು ಮೃತಪಟ್ಟಿದ್ದು ಮಧ್ಯ ಗಾಜಾದ ನುಸಿರಾತ್ ನಿರಾಶ್ರಿತರ ಶಿಬಿರದಲ್ಲಿದ್ದ 150ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಈ ದಾಳಿಯನ್ನು ಗಾಜಾದ ಸರ್ಕಾರಿ ಮಾಧ್ಯಮ ಕಚೇರಿ ತೀವ್ರವಾಗಿ ಖಂಡಿಸಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ನಾಗರಿಕರ ಮೇಲೆ ಉದ್ದೇಶಪೂರ್ವಕವಾಗಿ ನಡೆಸಿದಂತಹ ದಾಳಿ ಇದಾಗಿದೆ ಎಂದು ತಿಳಿಸಿರುವ ಕಚೇರಿ, ಗಾಜಾ ನಾಗರಿಕರ ವಿರುದ್ದ ಇಸ್ರೇಲ್ ದಾಳಿಯನ್ನು ನಿಲ್ಲಿಸುವಂತೆ ಒತ್ತಡ ಹೇರಲು ಅಂತಾರಾಷ್ಟೀಯ ಸಮುದಾಯಕ್ಕೆ ಕರೆ ನೀಡಿದೆ. ವೆನೆಜುವೆಲಾದ ಕ್ಯಾರಕಾಸ್ನಲ್ಲಿ ನಡೆಯುತ್ತಿರುವ WTT ಫೀಡರ್ ಟೇಬಲ್ ಟೆನಿಸ್ ಟೂರ್ನಿಯ ಮಿಶ್ರ ಡಬಲ್ಸ್ ಫೈನಲ್ನಲ್ಲಿ ಭಾರತದ ಹರ್ಮಿತ್ ದೇಸಾಯಿ ಮತ್ತು ಕೃತ್ವಿಕಾ ರಾಯ್ ಜೋಡಿ ಕ್ಯೂಬಾದ ಜಾರ್ಜ್ ಕ್ಯಾಂಪೋಸ್ ಮತ್ತು ಡೇನಿಯೆಲಾ ಫೋನ್ಸಿಕಾ ಕರಾಜಾನಾ ಅವರನ್ನು ಎದುರಿಸಲಿದ್ದಾರೆ. ಈ ಜೋಡಿ ನಿನ್ನೆ ಚೀನಾದ ವಾಂಗ್ ಕೈಬೋ ಮತ್ತು ಲಿಯೂಕ್ ಸಿನ್ರಾನ್ ಅವರನ್ನು 3-0 ಅಂತರದಿಂದ ಸೋಲಿಸಿತು. ಇಂದು ನಡೆಯಲಿರುವ ಪುರುಷರ ಸಿಂಗಲ್ ಸೆಮಿಫೈನಲ್ ಪಂದ್ಯಗಳಲ್ಲಿ ಭಾರತದ ಹರ್ಮಿತ್ ದೇಸಾಯಿ ಪೋರ್ಚುಗಲ್ನ ಜೋವೋ ಮೊಂಟೆರೋ ಅವರನ್ನು ಎದುರಿಸಲಿದ್ದರೆ ಸ್ನೇಹಿತ್ ಸುರುವಜ್ಜುಲ ಫ್ರಾನ್ಸ್ನ ಜೋ ಸರ್ಫ್ರೈಡ್ ಅವರನ್ನು ಎದುರಿಸಲಿದ್ದಾರೆ. ಮುಂಬೈ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ 3ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ನ್ಯೂಜಿಲೆಂಡ್ ತಂಡ ಗೆಲ್ಲುವ ಮೂಲಕ ಭಾರತದ ವಿರುದ್ದ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಇಂದು 147 ರನ್ಗಳ ಗುರಿ ಬೆನ್ನತ್ತಿದ ಭಾರತ 121 ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತು. ಕಾಂಗೋದ ಬ್ರೆಜಾವಿಲ್ಲಾದಲ್ಲಿ ನಡೆದ ATP ಚಾಲೆಂಜರ್ ಟೆನಿಸ್ ಟೂರ್ನಿಯಲ್ಲಿ ಭಾರತದ ಕರಣ್ ಸಿಂಗ್ ಹಾಗೂ ಫ್ರಾನ್ಸ್ನ ಫ್ಲಾರೆಂಟ್ ಬಾಕ್ಸ್ ಜೋಡಿ ಡಬಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದುಕೊಂಡಿದೆ. ಈ ಭಾರತ ಫ್ರಾನ್ಸ್ ಜೋಡಿ ಫೈನಲ್ನಲ್ಲಿ 4ನೇ ಶ್ರೇಯಾಂಕಿತ ಇಟಲಿಯ ಸಿಮೋನ್ ಅಗೋಸ್ಟಿನಿ ಹಾಗೂ ದಕ್ಷಿಣ ಆಫ್ರಿಕಾದ ಅಲೆಕ್ ಬೇಕ್ಲಿ ಜೋಡಿಯನ್ನು ನೇರ ಸೆಟ್ಗಳಿಂದ ಮಣಿಸಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೇಹ್ ಲಡಾಕ್ನಲ್ಲಿ ದೇಶದ ಮೊದಲ ಅನಲಾಗ್ ಬಾಹ್ಯಾಕಾಶ ಯೋಜನೆ ಪ್ರಾರಂಭಿಸಿದ ಇಸ್ರೋ. ದೇಶಾದ್ಯಂತ ಇಂದು ಭಾಯಿ ದೂಜ್ ಹಬ್ಬದ ಸಂಭ್ರಮ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತದ ನವೀಕರಿಸಿದ ರಾಷ್ಟೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆ NBSAPಗೆ ಚಾಲನೆ. WTT ಫೀಡರ್ ಟೇಬಲ್ ಟೆನಿಸ್ ಮಿಶ್ರ ಡಬಲ್ಸ್ ಫೈನಲ್ನಲ್ಲಿ ಭಾರತದ ಹರ್ಮಿತ್ ಕೃತ್ವಿಕಾ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.